ಇದು ತೀರಾ ದೊಡ್ಡ ವೇದಿಕೆ. ಈಗ ತಾನೇ ಆಚಾರ್ಯರು ಮತ್ತೆ ಸ್ವಾಮಿಗಳೆಲ್ಲ ಮಾತಾಡಿದ್ದಾರೆ, ಮತ್ತೆ ಇಲ್ಲಿ ನಡೆದಿರುವಂತಹ ಶ್ರೋತೃವೃಂದನು ಇಲ್ಲಿ ಪ್ರವಚನಗಳನ್ನ ಕೇಳಿ ಕೇಳಿ ಅವರು ನಮ್ಮ ಪರಂಪರೆಯಲ್ಲಿ ಪರಂಪರೆಗೆ ಚಿರಪರಿಚಿತರಾಗಿದ್ದಾರೆ. ಅವ್ರ ಮುಂದೆ ಏನ್ ವಿಷಯ ಮಾತಾಡಬೇಕು ಅಂತ ಅನ್ಕೊಂಡಾಗ, ಈ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಒಂದು ಈಗಿನ ಜನತೆಯಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ ಏನು ಅಂತ ಹೇಳಿದ್ರೆ, ನಮ್ದು ಬಹುದೈವವಾದನೋ ಅಥವಾ ಏಕದೈವವಾದನೋ ಅಂತ. ಈಗ ಸ್ವಾಮಿಗಳು ಈಗ ತಾನೇ ವಿಷಾದ ಪಡಿಸಿದ್ರು, ತಾರತಮ್ಯ ಜ್ಞಾನದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂತ. ಸೊ ಈಗ ಬಹುದೈವವಾದ ಅಂದ್ರೇನು ಅಂದ್ರೆ, ಶಿವನೋ ದೇವರು, ಗಣೇಶನೋ ದೇವರು, ಸ್ಕಂದನೋ ದೇವರು, ಸೂರ್ಯನೋ ದೇವರು, ದುರ್ಗೆನೋ ದೇವರು, ಎಲ್ಲಾರು ದೇವರು, ಅದರಲ್ಲೊಬ್ಬ ವಿಷ್ಣುನೋ ದೇವರು ಅಂತ. ಸೊ ಈ ತರ ಇದೆಯಾ, ಇಲ್ಲ ಒಬ್ಬನೇ ಒಬ್ಬ ಸರ್ವೋತ್ತಮ ದೇವತೆ ಅಂತ ಇದನ್ನ ಏನ್ ವಿಷಯ ನಮ್ಮ ಭಾರತೀಯ ಪರಂಪರೆಯಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಳಕ್ಕೆ ಯೋಚನೆ ಮಾಡಿದಾಗ, ನಮ್ಗೆ ಸಿಗುವಂತಹ ಒಂದು ಅತ್ಯಂತ ಉಪಯುಕ್ತವಾದಂತಹ ಗ್ರಂಥ ಸುಮಧ್ವ ವಿಜಯ ಅಥವಾ ಮಧ್ವ ವಿಜಯ. ಈ ಸುಮಧ್ವ ವಿಜಯದಲ್ಲಿ ಪ್ರಾಯಶಃ ಮಹಾಭಾರತದ ಬಗ್ಗೆ ಒಂದು ಉಕ್ತಿ ಇದೆ, ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ತತ್ಕ್ವಚಿತ್ ಅಂತ. ಹಂಗೆ ಅದನ್ನ ನಾವು ಸುಮಧ್ವ ವಿಜಯಕ್ಕೂ ಹೇಳ್ಬೋದು, ಯಾಕೆಂದ್ರೆ ಸುಮಧ್ವ ವಿಜಯದಲ್ಲಿ ಮಹಾಭಾರತದ ಕಥೆನೂ ಬರುತ್ತೆ, ಆದ್ರಿಂದ ಸುಮಧ್ವ ವಿಜಯದಲ್ಲಿ ಇಲ್ಲದೆ ಇರೋ ವಿಷಯನ ಇಲ್ಲ ಅಂತ. ಆ ಸುಮಧ್ವ ವಿಜಯದಲ್ಲಿ 15ನೇ ಅಧ್ಯಾಯ ಇದೆ. ಈ 15ನೇ ಅಧ್ಯಾಯದಲ್ಲಿ ಆಚಾರ್ಯರು ತ್ರಿವಿಕ್ರಮ ಪಂಡಿತರ ಜೊತೆ ವಾದಕಥೆ ನಡೆಸಿ ಬ್ರಹ್ಮಸೂತ್ರ ಭಾಷ್ಯಗಳ ಬಗ್ಗೆ ಚರ್ಚೆ ಮಾಡಿದ್ರದ್ದು ವಿಷಯಗಳು ಬರುತ್ತೆ ಇದರಲ್ಲಿ. ಈ 15ನೇ ಅಧ್ಯಾಯದಲ್ಲಿ ಮೊದಲಿಗೆ ತಗೊಳ್ತಾ ನಿರೀಶ್ವರ ಸಾಂಖ್ಯರು, ಅತಿ ಆಶ್ಚರ್ಯಕರವಾದ ವಿಷಯ ಅಂದ್ರೆ ಈ ದೇಶದಲ್ಲಿ ವೇದಗಳನ್ನ ಒಪ್ಪಿ ಕೂಡ ದೇವರನ್ನ ಒಪ್ಪದೇ ಇದ್ದಂತಹ ಅವರಿದ್ರು, ಅವರೇ ನಿರೀಶ್ವರ ಸಾಂಖ್ಯರು ಅಂತ. ಆ ನಿರೀಶ್ವರ ಸಾಂಖ್ಯರು, ಶೇಷ್ವರ ಸಾಂಖ್ಯರು, ಆಮೇಲೆ ತಾರ್ಕಿಕರು ಅಂದ್ರೆ ತರ್ಕ ಬಿಟ್ಟು ಬೇರೆ ಏನಿಲ್ಲ ಅಂತ, ಅವ್ರಿಗೂ ಆಚಾರ್ಯರು ಉತ್ತರ ಕೊಟ್ಟು ಅದನ್ನ ಬರೀ ತರ್ಕ ಉಪಯೋಗಿಸ್ಬಾರ್ದು, ವೇದಗಳು ವೇದಾನುಸಾರಿಯಾಗೇ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಅವರು ಪ್ರತಿಪಾದನೆ ಮಾಡಾದ್ಮೇಲೆ ಬರುವಂತ ಒಂದು ವಿಷಯನೇ ಯಾರು ಸರ್ವೋತ್ತಮ ಅಂತ. ಅಂದ್ರೆ ಶಿವ ಸರ್ವೋತ್ತಮನ ನಾವು ದೇವ್ರ ನಂಬ್ತೀವಿ. ಈ ಎಲ್ಲಿ ವಿಷಯ ಬರುತ್ತೆ ಅಂದ್ರೆ ನಿರೀಶ್ವರತೆಯಿಂದ ನಾವು ದೇವ್ರ ನಂಬ್ತೀವಿ ಅನ್ನೋ ವಿಷಯಕ್ಕೆವರೆಗೂ ಬರುತ್ತೆ. ಅಲ್ಲಿ ತಿರ್ಗಾ ಪ್ರಶ್ನೆ ಉದ್ಭವ ಆಗುತ್ತೆ. ಏನ್ ಪ್ರಶ್ನೆ ಅಂದ್ರೆ ಯಾರು ದೇವರು ಅಂತ. ಕೃಷ್ಣ ದೇವರ, ವಿಷ್ಣು ದೇವರ, ಶಿವ ದೇವರ, ಈ ತರ ಯಾರು ದೇವರು ಅಂತ, ಯಾರು ಸರ್ವೋತ್ತಮ ದೇವತೆ ಅಂತ ವಾದ ಬರುತ್ತೆ. ಆ ವಾದದನ್ನ ಆಚಾರ್ಯ ನಾರಾಯಣ ಪಂಡಿತರು ತಮ್ಮ ಮಧ್ವಯುಗದಲ್ಲಿ ಒಂದೇ ಶ್ಲೋಕದಲ್ಲಿ ಮುಗಿಸ್ಬಿಡ್ತಾರೆ. ನ ವಿಶ್ವಕೃತ್ ಪಶುಪತಿ ಶೂಯಮಾಣ ಗುಣತ್ವತಃ ಚೈತ್ರವತ್ ಕಿಂ ಪುನಃ ವಿಘ್ನ ಪ್ರಜ್ಞಾದ್ಯಾಹ ಬಾಲಶಂಕಿತ ಅಂತ. ಅಂದ್ರೆ ಅದರ ಸಾಮಾನ್ಯ ಅರ್ಥ ಏನು ಅಂದ್ರೆ, ಈಗ ಶಿವ ನಾವು ಶಿವನ ಇಟ್ಕೊಳ್ಳೋಣ, ಯಾಕಂದ್ರೆ ಶಿವ ಅತ್ಯುತ್ತಮ ದೇವತೆ. ಇರೋ ದೇವತೆಗಳಲ್ಲಿ ಈಗ ಗಣೇಶ, ಸ್ಕಂದ ಇವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ಶಿವನೇ ಅತ್ಯುತ್ತಮ ದೇವತೆ. ಶಿವನೇ ಸೃಷ್ಟಿಕರ್ತ ಆಗೋದಿಲ್ಲ, ಯಾಕೆ ಅಂದ್ರೆ ಅವನಿಗೂ ಸಾಮಾನ್ಯ ಸಂಸಾರಿ ಜನರ ತರ ದುಃಖ ಸ್ಪೃಷ್ಟತೆ ಇದೆ. ಆ ದುಃಖ ಸ್ಪೃಷ್ಟತೆ ಇರೋದ್ರಿಂದ ಶಿವ ಅಥವಾ ಶಂಭು ಸೃಷ್ಟಿಕರ್ತ ಆಗಕ್ ಸಾಧ್ಯ ಇಲ್ಲ. ಹೀಗಿರ್ಬೇಕಾದ್ರೆ ಇನ್ನು ನೀವು ಹೇಳೋ ಅಂತ ವಿನಾಯಕ, ಸ್ಕಂದ, ಶಕ್ತಿ ಇವರೆಲ್ಲ ದೇವರು ಅಂತ ಹೇಳೋದು ಬಾಲಿಶವಾಗತ್ತೆ ಅಂತ ಇದರ ಅರ್ಥ. ಈಗ ನಾವು ಇದನ್ನ ಹೇಳ್ಬಿಟ್ರೆ ಅದಕ್ಕೆ ಉತ್ತರ ಕೊಡ್ಬೇಕು, ಯಾಕೆಂದ್ರೆ ಈಗ ಶಿವನ್ನ ದೇವರು ಅಂತ ಹೇಳಿದವರು ಅವೈದಿಕರಲ್ಲ, ಅವರು ವೈದಿಕರೇನೆ. ಯಾಕೆಂದ್ರೆ ಅವರು ಒಂದು ವಾದ ಹೇಳ್ತಾರೆ, ಏಕೋ ರುದ್ರ ಆಸೀತ್ ನದ್ವಿತೀಯೋವತಸ್ತೆ ಅಂತ ಶ್ರುತಿ ಇದು. ಆಮೇಲೆ ಬ್ರಹ್ಮದೇವರು ಅಂತ ಹೇಳ್ತಾರೆ, ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಭೂತಸ್ಯ ಜಾತ ಪತಿರೇಕ ಆಸೀತ್ ಅಂತ. ಅವರು ವೈದಿಕರೇನೆ, ಇದೆಲ್ಲ ಶ್ರುತಿಗಳೇನೆ. ಸೊ ಹಿಂಗಿರ್ಬೇಕಾದ್ರೆ ನೀವು ಮಾತ್ರ ನಾರಾಯಣ ಒಬ್ಬನೇ ಪರದೈವ ಅಂತ ಹೆಂಗ್ ಹೇಳ್ತೀರಾ ಅಂತ ಪ್ರಶ್ನೆ ಇದ್ದಾಗ, ಅದಕ್ಕೆ ನಾವು ಆಚಾರ್ಯರದು ಒಂದು ಗ್ರಂಥ ಇದೆ, ಕಥಾಲಕ್ಷಣ ಅಥವಾ ವಾದಲಕ್ಷಣ ಅಂತ. ಅದ್ರ ಬಗ್ಗೆ ಮಧ್ವಯುಗದಲ್ಲಿ ಒಂದು ಮಾತು ಬರುತ್ತೆ, ಲೋಕಾನಾಂ ಅವಲೋಕಾಯ ಮಾರ್ಗಸ್ಯಾಸ್ಯ ವ್ಯಧಾತ್ ಭವಾನ್ ಕರುಣಾಕರ ನೇತ್ರಾಭೆ ವಾದ ಸನ್ಮಾನ ಲಕ್ಷಣೆ ಅಂತ. ಆಚಾರ್ಯರೇ, ನೀವು ಇಡೀ ಶಾಸ್ತ್ರ ಪ್ರಪಂಚನ ನೋಡಕ್ಕೆ ಎರಡ್ ಕನ್ನಡಕ ಕೊಟ್ಟಿದ್ದೀರಾ ಅಂತ. ಅದ್ರ ಸುಮಾರು ನಮ್ಮ ಮಾಡರ್ನ್ ಅರ್ಥದಲ್ಲಿ ಎರಡ್ ಕನ್ನಡಕ ಕೊಟ್ಟಿದ್ದೀರಿ. ಯಾವುದು ಅಂದ್ರೆ ಒಂದು ವಾದ ಲಕ್ಷಣ, ಇನ್ನೊಂದು ಪ್ರಮಾಣ ಲಕ್ಷಣ ಅಂತ. ಆ ವಾದ ಲಕ್ಷಣದಲ್ಲಿ ಒಂದ್ ಮಾತು ಹೇಳ್ತಾರೆ ಆಚಾರ್ಯರು. ಈಗ ಯಾವುದೇ ವಿಷಯ ಪ್ರತಿಪಾದನೆ ಮಾಡ್ಬೇಕಾದ್ರೆ ಮೊದಲು ಏನ್ ಹೇಳ್ಬೇಕು ಅಂದ್ರೆ ವೇದಗಳನ್ನ ಹೇಳ್ಬೇಕು ಅಂತ. ವೇದ ಕೋಟ್ ಮಾಡಿದ್ರೆ ನಿಮ್ಮ ವಾದಕ್ಕೆ ವೇದ ಪ್ರತಿವಾದಿ ಸಂವಾದಿ ಆಗಿದ್ರೆ ನಿಮ್ಮ ವಾದ ಗೆದ್ದಿತು ಅಂತ. ಸೊ ಈಗ ನಾವು ಈ ಇದ್ರಲ್ಲಿ ಹೋದಾಗ ನಾವು ಮೊದಲು ವೇದಗಳನ್ನ ನೋಡ್ಬೇಕು, ವೇದದಲ್ಲಿ ಏನ್ ಹೇಳಿದೆ ಅಂತ. ಅವ್ರೇನ್ ಹೇಳ್ತಾರೆ, ಏಕೋ ರುದ್ರ ಆಸೀತ್ ಅಂತ, ಹಿರಣ್ಯಗರ್ಭ ಸಮವರ್ತತಾಗ್ರೆ ಅಂತ. ನಾವೇನು ಹೇಳ್ತೀವಿ, ಏಕೋ ನಾರಾಯಣ ಆಸೀತ್ ಅಂತ ಆಚಾರ್ಯರು ಹೇಳ್ತಾರೆ. ವೇದಗಳನ್ನ ಅರ್ಥ ಮಾಡ್ಬೇಕಾದ್ರೆ ಒಂದು ಮೆಥಡಾಲಜಿ ಇದೆ. ಏನು ಅಂದ್ರೆ, ವೇದ ನಾವು ವೇದನ ಅರ್ಥೈಸ್ಬೇಕಾದ್ರೆ ಅದರದ್ದು ಕಾಂಟೆಕ್ಸ್ಟ್ ನೋಡಿ ಅರ್ಥೈಸ್ಬೇಕು ಅಂತ. ನಾವು ಏನ್ ಸುಮ್ಮನೆ ಒಂದು ವಾಕ್ಯ ತೆಗೆದ್ಬಿಟ್ಟು ಇದೇ ನಮ್ಮ ಅರ್ಥ ಅಂತ ಹೇಳ್ಬಿಡಕ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯರು ನಿಮ್ಮವಾದದ್ದು ನಿಮ್ಮ ಶ್ರುತಿ ಪಾಠನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ. ಏಕೋ ರುದ್ರ ಆಸೀತ್ ನದ್ವಿತೀಯವತಸ್ಥ ಅಂದ್ರೆ ಇವೆಲ್ಲ ಏನು ಅಂದ್ರೆ ಸಾವಧಿಕ ಶ್ರುತಿಗಳು ಅಂತ. ಅಂದ್ರೆ ದೇರ್ ಇಸ್ ಮೋರ್ ರೂಮ್ ಫಾರ್ ಇಂಟರ್ಪ್ರಿಟೇಷನ್ ಅಂತ. ಅಂದ್ರೆ ಅದಕ್ಕೆ ಇನ್ನೂ ಹೆಚ್ಚು ಅರ್ಥ ಹೊರಕ್ ಬರುತ್ತೆ ಅಂತ. ಅದೇ ಇವಾಗ ನಮ್ ವಾದ ತಗೊಳ್ಳಿ, ಏನು ಏಕೋ ನಾರಾಯಣ ಆಸೀತ್ ಅಂತ ಇದೆ, ಅದ್ರ ಮುಂದೆ ನೋಡಿ ಅಂತ ಹೇಳ್ತಾರೆ ಆಚಾರ್ಯರು. ನ ಬ್ರಹ್ಮ ನ ಚ ಶಂಕರ ಅಂತಿದೆ. ಅಂದ್ರೆ ಶಂಕರ ಇರ್ಲಿಲ್ಲ, ಬ್ರಹ್ಮ ಇರ್ಲಿಲ್ಲ ಅಂತಿದೆ. ಸರಿ, ಅವ್ರದೇನು ಹೇಳಿದ್ದಾರೆ, ಏಕೋ ರುದ್ರ ಆಸೀತ್ ನದ್ವಿತೀಯವತಸ್ಥೆ ಅಂದ್ರೆ ಅಲ್ಲಿ ನೇಮ್ ಮಾಡಿಲ್ಲ. ನೇಮ್ ಮಾಡಿಲ್ಲದೆ ಇರ್ಬೇಕಾದ್ರೆ ನಾವೇನ್ ಅರ್ಥ ಹೇಳ್ಬೇಕು, ಶಂಕರನ್ಗಿಂತ ಕೆಳಗ್ನವ್ರು ಯಾರು ಇರ್ಲಿಲ್ಲ ಅಂತ ಅಷ್ಟೇ ಅರ್ಥ ಹೇಳ್ತಿರ್ಬೇಕು ಅಷ್ಟೇ ಹೊರತು. ಈಗ ಸ್ವಾಮಿಗಳು ಹೇಳ್ದಂಗೆ ಶಂಕರನ್ಗಿಂತ ಮೇಲಿನ ದೇವತೆಗಳು ಇದ್ದೇ ಇದ್ದಾರೆ ಅಂತ ಅರ್ಥ. ಆದ್ರೆ ನಾರಾಯಣ ಇರ್ಬೇಕಾದ್ರೆ ಯಾರು ಇರ್ಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರ್ಯಾರು ಇರ್ಲಿಲ್ಲ ಅಂದ್ರೆ ಯಾರ್ಯಾರನ್ನ ದೇವರು ಅಂತ ಕರೀತೀರೋ ಆ ಎಲ್ಲ ದೇವತೆಗಳ ಹೆಸರು ಹೇಳಿದ್ದಾರೆ. ಶಂಕರ, ಬ್ರಹ್ಮ, ಶಕ್ತಿ, ಗಣೇಶ, ಯಾರೇ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ಕಾಂಟೆಕ್ಸ್ಟ್ ಇಂದ ನೋಡಿದ್ರೆ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ ನ ವಿನಾಯಕ ನ ಸ್ಕಂದ ಗುಹಾದಯ ಅಂತೆಲ್ಲ ಹೇಳಿರೋದ್ರಿಂದ ಇದು ನಿರವಧಿಕವಾದ ಶ್ರುತಿ. ಅಂದ್ರೆ ದೇರ್ ಇಸ್ ನೋ ರೂಮ್ ಫಾರ್ ಮೋರ್ ಇಂಟರ್ಪ್ರಿಟೇಷನ್, ಇಟ್ ಇಸ್ ಫೈನಲ್. ಆದ್ರೆ ಹಿರಣ್ಯಗರ್ಭ ಸಮವರ್ತತಾಗ್ರೆ ಆರು ಶ್ರುತಿಗಳಿಗೆಲ್ಲ ಸಾವಧಿಕವಾದ ಅರ್ಥ ಇದೆ. ಅವನಿಗಿಂತ ಮೇಲಿನ ದೇವತೆಗಳು ಇದ್ರು, ಅವನಿಗಿಂತ ಕೆಳಗಿನ ದೇವತೆಗಳು ಇರ್ಲಿಲ್ಲ ಅಂತ ಅಷ್ಟೇ ಅರ್ಥ ಅಂತ ಹೇಳ್ತಾರೆ. ಈಗ ಇನ್ನೊಂದು ವಾದ ಬರುತ್ತೆ. ಈಗ ಏಕೋ ನಾರಾಯಣ ಆಸೀತ್ ಅಂತ ಹೇಳ್ತಿರಲ್ಲ, ಆ ಏಕೋ ನಾರಾಯಣ ಆಸೀತ್ ಅಂದ್ರೆ ನಿಮ್ ನಾರಾಯಣ ಅಲ್ಲ, ಅವನ್ ನಮ್ ಶಂಕರಂಗೆ ಇನ್ನೊಂದು ಹೆಸರಿದೆ ನಾರಾಯಣ ಅಂತ ಅಂತ ಅವ್ರು ವಾದ ಶುರು ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಒಂದು ಶ್ರುತಿ ಕೊಡ್ತಾರೆ. ನಾಮಾನಿ ಸರ್ವಾಣಿ ಯಮಾ ವಿಶಂತಿ ತಂ ವೈ ವಿಷ್ಣು ಪರಮ ಮುದಾಹರಂತಿ ಅಂತ. ಈ ಮಾತನ್ನು ನೀವು ಹೇಳಕ್ಕಾಗಲ್ಲ, ನಾವು ಮಾತ್ರ ಹೇಳ್ಬೋದು ಅಂತ ಹೇಳ್ತಾರೆ. ಏನು ಅಂದ್ರೆ ಎಲ್ಲಾ ನಾಮಗಳು ವೇದಗಳಲ್ಲಿ ಇಂದ್ರ, ಅಗ್ನಿ, ಅಂಬ್ರಿಣಿ ಏನೇ ನಾಮಗಳು ಬಂದ್ರು ಎಲ್ಲನೂ ವಿಷ್ಣುನೇ ಹೇಳೋದು ಅಂತ ಹೇಳಿದೆ. ಯಾರು ಹೇಳಿರೋದು? ಶ್ರುತಿನೇ ಹೇಳಿರೋದು. ಅಂದ್ರೆ ವೇದಗಳೇ ಹೇಳಿರೋದು, ನಾಮಾನಿ ಸರ್ವಾಣಿ ಯಮಾ ವಿಶಂತಿ ತಂ ವೈ ವಿಷ್ಣು ಪರಮ ಮುದಾಹರಂತಿ ಅಂತ. ಆದ್ರಿಂದ ಸರ್ವನಾಮಗಳನ್ನು ಉಳ್ಳವನು ವಿಷ್ಣು ಒಬ್ಬನೇ, ಆದ್ರಿಂದ ವಿಷ್ಣು ಒಬ್ಬನೇ ಸರ್ವೋತ್ತಮ ಅಂತ ಆಚಾರ್ಯರು ಹೇಳ್ತಾರೆ. ಈಗ ಇನ್ನೊಂದು ವಾದ ಬರುತ್ತೆ. ಇನ್ನೊಂದು ವಾದ ಏನು ಅಂದ್ರೆ, ನಮಗ್ ಗೊತ್ತಿರೋದು ನಾಲ್ಕೇ ವೇದ, ಋಕ್ಕು, ಯಜಸ್ಸು, ಸಾಮ, ಅಥರ್ವ. ಆದ್ರೆ ವೇದದಲ್ಲೇ ಹೇಳಿದೆ ಅನಂತಾವೈ ವೇದಾಹ ಅಂತ. ಏನ್ ಅನಂತಾವೈ ವೇದಾಹ ಅಂದ್ರೆ ವೇದಗಳ ಅನಂತ ಅಂತ ಹೇಳಿದೆ. ಸೊ ಆಗ ಆ ಅನಂತ ವೇದಗಳಲ್ಲಿ ನಿಮ್ಮ ವಿಷ್ಣು ಇರ್ಲಿಲ್ಲ, ಬೇರೆಯವನ್ ಯಾರ ಇದ್ದ ಅಂತ ಹೇಳಿರ್ಬೋದಲ್ಲ, ನಮಗ್ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಅನಂತ ವೇದಗಳು ತಿಳ್ಕೊಂಡವ್ರು ಇಲ್ವಲ್ಲ ಅಂತ ಹೇಳಿದ್ರೆ ಆಚಾರ್ಯರು, ಈಗ ಒಂದು ಐತಿಹಾಸಿಕ ಘಟನೆ ಏನು ಅಂದ್ರೆ, ಸುಮಧ್ವ ಯುಗದಲ್ಲಿ ಮಧ್ವಾಚಾರ್ಯರ್ಗೆ ಅನೇಕ ಹೆಸರುಗಳನ್ನ ಹೇಳ್ತಾರೆ. ಆ ಅನೇಕ ಹೆಸರುಗಳಲ್ಲಿ ಏನು ಅಂದ್ರೆ ವೇದ ಪ್ರವಚನಾಚಾರ್ಯ ಅಥವಾ ವೇದವಾದಿ ರಾಟ್ ಅಂತ ಆಚಾರ್ಯರ ಹೆಸರು. ಅಂದ್ರೆ ವೇದ ಓದ್ ಗೊತ್ತಿರೋದ್ರಲ್ಲಿ ಸರ್ವಶ್ರೇಷ್ಠ ವ್ಯಕ್ತಿ ಅಂದ್ರೆ ಮಧ್ವರು ಅಂತ ಇದು ಐತಿಹಾಸಿಕ ಸತ್ಯ. ಅವರು ಮಧ್ವಯುಗದಲ್ಲಿ ಅನೇಕ ಕಡೆ ಬಂದಿದೆ, ಅವ್ರ ಜೊತೆ ವೇದಗಳ ಬಗ್ಗೆ ವಾದ ಮಾಡಕ್ ಹೋಗಿ ಅನೇಕ ಜನ ಪಂಡಿತರು ಸಂಪೂರ್ಣ ಶರಣಾಗತಿ ಆಗ್ತಾರೆ ಆಚಾರ್ಯರಿಗೆ. ಸೊ ಅದರಿಂದ ಆಚಾರ್ಯರು ವಿಷ್ಣು ತತ್ವ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅಂದ್ರೆ ಮೊದಲು ಪ್ರಮಾಣ ಕೊಡಬೇಕು. ಏನ್ ಪ್ರಮಾಣ ಅಂದ್ರೆ, ಈಗ ಅನಂತಾವೈ ವೇದಾಹನಲ್ಲಿ ಬೇರೆ ಕಡೆ ಎಲ್ಲ ಹೇಳಿರ್ಬೋದು, ನಮಗ್ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಾರಾಯಣ ಚಿಕ್ಕವನು ಅಂತ ಬೇರೆ ಕಡೆ ಹೇಳಿರ್ಬೋದು ಅಂದ್ರೆ ಬ್ರಹ್ಮಸೂತ್ರ ಒಂದು ಕೋಟ್ ಮಾಡ್ತಾರೆ ಆಚಾರ್ಯರು. ಯಾವುದು ಅಂದ್ರೆ ಗತಿ ಸಾಮಾನ್ಯಾತ್ ಅಂತ. ಗತಿ ಸಾಮಾನ್ಯಾತ್ ಅಂದ್ರೆ ವೇದಗಳು ಇಟ್ ವಿಲ್ ನಾಟ್ ಕಾಂಟ್ರಡಿಕ್ಟ್ ಇಟ್ ಸೆಲ್ಫ್. ವೇದಗಳು ಆಲ್ವೇಸ್ ದೇ ಆರ್ ಆಲ್ವೇಸ್ ಸ್ಟ್ರೈಟ್. ನಾವು ಅದನ್ನ ಈಗ ನಾವು ಹೇಳ್ತೀವಲ್ಲ, ನಾವು ನಾಳೆ ಬಾ ಅಂತ ಹೇಳ್ತೀವಿ, ಇಲ್ಲ ನಾನು ನಾಳೆ ಅಲ್ಲ ಹೇಳಿದ್ದು ಇನ್ನೊಂದು ದಿನ ಬಾ ಅಂತ ಹೇಳಿದ್ದು, ಈ ತರ ವೇದಗಳಲ್ಲಿ ಹೇಳಕ್ಕಾಗಲ್ಲ. ವೇದಗಳು ಯಾವಾಗಲೂ ಕ್ಲಿಯರ್ ಆಗಿ ಹೇಳೋದು ಅಂತ. ಅದಕ್ಕೆ ಆ ಸೂತ್ರ ಇರೋದು ಗತಿ ಸಾಮಾನ್ಯಾತ್ ಅಂತ. ಆದ್ರಿಂದ ಒಂದು ಕಡೆ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ ಅಂದ್ರೆ ಅನಂತ ವೇದಗಳಲ್ಲಿ ಎಲ್ಲೂ ಕೂಡ ನಾರಾಯಣ ಇರಲಿಲ್ಲ, ಶಂಕರ ಇದ್ದ ಅಂತ ಎಲ್ಲೂ ಹೇಳಿರೋದಿಲ್ಲ. ಇದು ಆ ಗತಿ ಬ್ರಹ್ಮಸೂತ್ರದ ಸೂತ್ರದಿಂದ ಪ್ರೂವ್ ಅನ್ನಿದು. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಸರ್ವವೇದೇಶು ಅಪಿ ಅಸ್ಯ ಅದೋಷ ವಚನಾತ್, ಅಂದ್ರೆ ವಿಷ್ಣುವಿಗೆ ಸರ್ವ ವೇದಗಳಲ್ಲಿ ಎಲ್ಲೂ ಕೂಡ ದೋಷ ಹೇಳಿಲ್ಲ. ಆದವು ಅಭಾವ ಅವಚನಾಚ್ಯ, ಅವನಿಗೆ ಸೃಷ್ಟಿ ಆದಿನಲ್ಲಿ ಅಭಾವವನ್ನು ಕೂಡ ಹೇಳಿಲ್ಲ, ಆದ್ರೆ ಬೇರೆ ದೇವತೆಗಳಿಗೆ ಹೇಳಿದೆ. ಇನ್ನೊಂದು, ತದ್ವಚನಾಚ್ಯ ಅನ್ಯೇಷಾಂ ಸರ್ವೇಶಾಂ ವೇದೇಶು ಸರ್ವೇಶು, ಅಂದ್ರೆ ಬೇರೆ ದೇವತೆಗಳಿಗೆ ಸೃಷ್ಟಿ ಆದಿಯಲ್ಲಿ ಅಭಾವ ಮತ್ತೆ ದೋಷಗಳು ಎಲ್ಲ ಕಡೆನೂ ಹೇಳಿದೆ. ಮತ್ತೆ ತೇಷಾಂ ಸರ್ವನಾಮತ್ವ ಅನುಪ್ತೇಶ್ಚ, ಅಂದ್ರೆ ರುದ್ರಾದಿ ದೇವತೆಗಳಿಗೆ ಸರ್ವನಾಮಗಳು ಇಲ್ಲ ಅಂತ. ಅಂದ್ರೆ ವೇದಗಳಿಗೆ ಕೆಲವು ಕಡೆ ರುದ್ರದೇವರಿಗೆ ಬಂದ್ರೆ ಬರೀ ರುದ್ರದೇವರಿಗೆ ಮಾತ್ರ ಅರ್ಥ, ಆದ್ರೆ ರುದ್ರದೇವರಿಗೆ ಅಷ್ಟೇ ಅರ್ಥ ಅಲ್ಲ, ರುದ್ರದೇವರು ಅವ್ರಿಗಿಂತ ಮೇಲಿನ ದೇವತೆಗಳಿಗೆಲ್ಲಾನು ಅರ್ಥ ಹೇಳ್ಬೇಕಾ ವೇದಕ್ಕೆ. ಆದ್ರೆ ವಿಷ್ಣು ಹಂಗಲ್ಲ, ಎಲ್ಲಾ ವೇದಗಳಲ್ಲಿ ಈಗ ಶತರುದ್ರಿಯ ಬರುತ್ತೆ, ಅಲ್ಲಿ ವಿಷ್ಣುದೇ ಅರ್ಥ ಮುಖ್ಯ ಅರ್ಥ ಅದನ್ನೇ. ಅದು ಗೀತೆನಲ್ಲೂ ಬರುತ್ತೆ, ವೇದ ಇಷ್ಟ ಸರ್ವೈಹಿ ಅಹಮೇವ ವೇದ್ಯ ಅಂತ. ಎಲ್ಲಾ ವೇದಗಳಿಗೂ ಪರಮ ಮುಖ್ಯ ಅರ್ಥ ದೇವರು ಅಂತಾನೆ, ನಾರಾಯಣ ಅಂತಾನೆ ಬರುತ್ತೆ. ಆದ್ರಿಂದ ಈ ಎಲ್ಲಾ ಪ್ರೂಫ್ಗಳನ್ನ ನೋಡಿದಾಗ ನಾವು ಏನನ್ಸುತ್ತೆ ಅಂತ ಹೇಳಿದ್ರೆ, ಭಾರತೀಯ ಸಂಸ್ಕೃತಿಯಲ್ಲಿ ಅಥವಾ ವೈದಿಕ ಸಂಸ್ಕೃತಿಯಲ್ಲಿ ಬಹುದೇವತಾವಾದ ಇಲ್ಲ, ಏಕದೇವತಾವಾದ ಇದೆ, ಅದು ವಿಷ್ಣುನೇ ಸರ್ವೋತ್ತಮ ಅಂತ ಪ್ರೂವ್ ಆಗುತ್ತೆ. ಅದಲ್ಲದೆ ಆಚಾರ್ಯರು ಹೇಳ್ದಂಗೆ ಬೇರೆ ದೇವತೆಗಳಿಗೆ ದೋಷಗಳನ್ನ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಅಂಬ್ರಿಣಿ ಸೂಕ್ತ ಇದೆ. ಆ ಅಂಬ್ರಿಣಿ ಸೂಕ್ತದಲ್ಲಿ ಲಕ್ಷ್ಮಿ ಏನ್ ಹೇಳ್ತಾಳೆ ಅಂದ್ರೆ, ಯಂ ಕಾಮಯೇ ತಂತ ಮುಗ್ರಂ ಕೃಣಾಮಿ ಅಂತ, ನನ್ ಇಷ್ಟ ಬಂದವ್ರನ್ನ ನಾನು ಶಿವ ಮಾಡ್ತೀನಿ, ಬ್ರಹ್ಮ ಮಾಡ್ತೀನಿ, ಋಷಿ ಮಾಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ನನ್ ಇಷ್ಟ ಬಂದವ್ರನ್ನ ನಾರಾಯಣ ಮಾಡ್ತೀನಿ ಅಂತ ಹೇಳಿಲ್ಲ. ಅದ್ರ ಬದಲು ಏನ್ ಹೇಳ್ತಾಳೆ ಅಂದ್ರೆ, ಮಮ ಯೋನಿಹಿ ಅಪ್ಸ್ವಂತ ಸಮುದ್ರೆ ಅಂತ, ನನಗೂ ಈ ಶಕ್ತಿ ಕೊಟ್ಟಿರೋನು ಸಮುದ್ರ ಶಾಹಿಯಾಗಿರೋ ಒಬ್ಬ ದೇವರು ಅಂತ ಹೇಳಿದ್ದಾಳೆ. ಸೊ ಆದ್ರಿಂದ ರುದ್ರಾದಿ ದೇವತೆಗಳು ಅಥವಾ ಬ್ರಹ್ಮಾದಿ ದೇವತೆಗಳಿಗೆ ಪರಾಧೀನ ಪದಪ್ರಾಪ್ತಿ, ಅಂದ್ರೆ ದೇವರ ಅಂಡರ್ ಬೇರೆಯವ್ರ ಮರ್ಜಿಲಿದ್ದಾರೆ ಅವರು, ಅಂದ್ರೆ ಲಕ್ಷ್ಮಿ ಮರ್ಜಿಲಿದ್ದಾರೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ, ಅದು ಅವಳು ಇಲ್ಲ ಅಂದ್ರೆ ಅವರು ಔಟ್, ನೆಕ್ಸ್ಟ್ ಇನ್ನೊಬ್ರು ಬರಬೇಕು, ಈ ತರ ಇದೆ. ಆದ್ರೆ ಲಕ್ಷ್ಮಿ ಮಾತ್ರ ಯಾರ ಅಧೀನದಲ್ಲಿದ್ದಾಳೆ ಅಂದ್ರೆ ನಾರಾಯಣನ ಅಧೀನದಲ್ಲಿದ್ದಾಳೆ, ಆತನೇ ಹೇಳ್ಕೊಂಡಿದ್ದಾಳೆ ಅಂಬ್ರಿಣಿ ಸೂಕ್ತದಲ್ಲಿ ಅವಳೇ ಹೇಳ್ಕೊಂಡಿರೋದ್ರಿಂದ. ಈ ನವಿಶ್ವಕೃತ್ ಪಶುಪತಿ ಹಿ ಶ್ರೂಯಮಾಣ ಗುಣತ್ವತಃ ಅಂದ್ರೆ ಶ್ರುತಿನಲ್ಲಿ ಹೇಳಿದೆ, ಇದು ಶ್ರುತಿನಲ್ಲಿ ಹೇಳಿದೆ. ಸರಿ, ಶ್ರುತಿನಲ್ಲಿ ಹೇಳಿದೆ, ಇದು ಬೇರೆ ಗ್ರಂಥಗಳಲ್ಲಿ ಎಲ್ಲಾದ್ರೂ ಹೇಳಿದ್ಯಾ ಅಂದ್ರೆ, ಯಾಕೆಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಬರೀ ವೇದಗಳಲ್ಲ, ಮಹಾಭಾರತ, ರಾಮಾಯಣ, ಪಂಚರಾತ್ರ ಇವುಗಳಲ್ಲೇ, ಆಮೇಲೆ ಪುರಾಣಗಳು ಇವುಗಳಲ್ಲೆಲ್ಲ ನೋಡ್ಬೇಕು. ಸೊ ಇವುಗಳಲ್ಲೆಲ್ಲ ನೋಡಿದ್ರೆ ಈ ವಿಷಯ ಇದೆಯಾ ಅಥವಾ ಬೇರೆ ಕಡೆನೂ ಏನಾದ್ರೂ ಶಂಕರ ದೊಡ್ಡವನು ಅಂತ ಇದೆಯಾ ಅಂದ್ರೆ, ನಾವು ಅದನ್ನು ನೋಡ್ಬೋದು. ಇವಾಗ ಮಹಾಭಾರತದಲ್ಲಿ, ಮಹಾಭಾರತ 100,000 ಶ್ಲೋಕ ನೋಡೋಕ್ಕಾಗಲ್ಲ ನಮ್ಗೆ, 700 ಶ್ಲೋಕ ಒಂದು, 107 ಶ್ಲೋಕ ಒಂದು, ಎರಡು ಗ್ರಂಥಗಳಿದೆ, ಭಗವದ್ಗೀತೆ ಆಮೇಲೆ ವಿಷ್ಣು ಸಹಸ್ರನಾಮ. ಭಗವದ್ಗೀತೆನಲ್ಲಿ ಇತರ ಮತಾಚಾರ್ಯರು ಕೂಡ 15ನೇ ಅಧ್ಯಾಯನ ಸರ್ವ ಭಾರತೀಯ ಸಂಸ್ಕೃತಿಯ ಎಲ್ಲ ಉಪನಿಷತ್ತುಗಳ ಸಾರ ಅಂತ ಒಪ್ಕೊಂಡಿದ್ದಾರೆ. ಆಚಾರ್ಯರು ಅವರ ಬಹು ಗ್ರಂಥಗಳಲ್ಲಿ ಈ 15ನೇ ಅಧ್ಯಾಯದ ಕೊನೆ 5 ಶ್ಲೋಕಗಳನ್ನ ಕೋಟ್ ಮಾಡ್ತಾರೆ. ಅದ್ಯಾವುದು ಅಂದ್ರೆ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತು ಅನ್ಯಃ ಪರಮಾತ್ಮ ಇತಿ ಉದಾಹೃತಃ ಯುವಲೋಕತ್ರಯಮಾವಿಶ್ಯ ವಿಭರ್ತಿ ಅವ್ಯಯ ಈಶ್ವರ ಯಸ್ಮಾಕ್ಷರಂ ಅತೀತೋಹಂ ಅಕ್ಷರಾರಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮಃ ಅಂತ. ಅಂದ್ರೆ ಈ ಇಡೀ ಜಗತ್ತಿನಲ್ಲಿ ಎರಡು ತರ ವಿಷಯಗಳಿದೆ, ಒಂದು ಕ್ಷರ ಪುರುಷರು ಮತ್ತೆ ಇನ್ನೊಂದು ಅಕ್ಷರ ಪುರುಷರು ಅಂತ. ಈ ಅಕ್ಷರ ಪುರುಷರು ಕ್ಷರ ಪುರುಷಕ್ಕಿಂತ ಯಾವಾಗ್ಲೂ ಫಾರ್ ಎವ್ರಿ ಟೈಮ್ ದ ಇಟ್ ಈಸ್ ಗ್ರೇಟ್. ಅದು ಸ್ವಾಮಿಗಳು ಈಗ ತಾನೆ ಹೇಳಿದ್ರು, ಲಕ್ಷ್ಮೀದೇವಿ ಶೀಸ್ ಗ್ರೇಟ್ ಅಮಾಂಗ್ಸ್ಟ್ ಎನಿಬಡಿ, ಯಾರಿಗಿಂತನೂ ಆಕೆ ಗ್ರೇಟೆಸ್ಟ್ ಅವಳು. ಆದ್ರೆ ಅವಳಿಗಿಂತಾನೂ ಗ್ರೇಟೆಸ್ಟ್ ನಾನು ಅಂತ ಹೇಳ್ತಾನೆ, ಅವಳಿಗಿಂತಾನೂ ಗ್ರೇಟೆಸ್ಟ್ ನಾನೇ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾನೆ. ಇದು ನಿರ್ವಿವಾದವಾಗಿ ಪ್ರೂವ್ ಮಾಡುವಂತಹದ್ದು, ಏಕದೈವವಾದನ ಇದ್ದಿದ್ದು ಮಹಾ ಭಾರತೀಯ ಸಂಸ್ಕೃತಿಯಲ್ಲಿ ಅಂತ. ಮತ್ತೆ ನಾವು ವಿಷ್ಣು ಸಹಸ್ರನಾಮ ನೋಡಬೇಕು. ವಿಷ್ಣು ಸಹಸ್ರನಾಮದಲ್ಲಿ ಏನ್ ಹೇಳಿದೆ, ಭೂತ ಭವ್ಯ ಭವತ್ ಪ್ರಭು ಅಂತ ಒಂದು ಹೆಸರು, ಭೂತ ಭವ್ಯ ಭವನ್ನಾಥ ಅಂತ ಅವನಿಗೆ ಒಂದು ಹೆಸರು ವಿಷ್ಣು ಸಹಸ್ರನಾಮದಲ್ಲಿ. ಅಂದ್ರೆ ಏನರ್ಥ ಅಂದ್ರೆ, ಇವತ್ ಬೆಳಿಗ್ಗೆ ಮೆಡಿಟೇಷನ್ ಮಾಡ್ತಾನೋ ಅವ್ರು ಹೇಳಿದ್ರು, ಧ್ಯಾನ ಮಾಡಿ 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 ಒಂದಿನ ನಾನು ದೇವರ ಹೋಗ್ತೀನಿ ಅಂತ. ಅದಾಗೋದಿಲ್ಲ ಅಂತ ಅಂದ್ರೆ, ಇದು ಈ ಹೆಸರು ಅವನ ಅರ್ಥ ಹೇಳುತ್ತೆ. ಏನು ಅಂದ್ರೆ, ವಿಷ್ಣು ಯಾವಾಗ್ಲೂ ಇವತ್ತು ದೊಡ್ಡವನು, ನಾಳೆನೂ ದೊಡ್ಡವನು, ನಿನ್ನೆನೂ ದೊಡ್ಡವನು ಅಂತ. ಅಂದ್ರೆ ಯಾವಾಗ್ಲೂ ಫಾರ್ ಎಟರ್ನಲ್ ಲೈಫ್ ಟೈಮ್ ಹಿ ಇಸ್ ಗ್ರೇಟ್ ಅಂತ. ಯಾರಿಗಿಂತ ಅಂದ್ರೆ ಎಲ್ಲರಿಗಿಂತ ಅವನ್ ಗ್ರೇಟ್ ಅಂತ ಆ ಹೆಸರುಗಳ ಅರ್ಥ. ಇನ್ನೊಂದು, ಮೋಕ್ಷಕ್ಕೆ ಹೋದ್ಮೇಲೆ ಏನು ಅಂತ ಪ್ರಶ್ನೆ. ಮೋಕ್ಷದಲ್ಲಿ ನಾನು ಅವನು ಈಕ್ವಲ್ ಆಗೋಗ್ತೀವ ಅಂದ್ರೆ ಅದ ಇನ್ನೊಂದು ಹೆಸರು ನಿರಾಸ ಮಾಡಿದೆ. ಅದನ್ನ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಮುಕ್ತಾನಾಂ ಪರಮಾಗತಿ ಅಂತ. ಅಂದ್ರೆ ಮೋಕ್ಷದಲ್ಲಿ ಕೂಡ ಹಿ ಈಸ್ ದ ಸುಪ್ರೀಂ ಲಾರ್ಡ್ ಅಂತ. ಸೊ ಹೀಗೆ ಭಾರತದಲ್ಲಿ ಪ್ರೂವ್ ಆಯ್ತು. ನೆಕ್ಸ್ಟ್ ನಾವು ಇನ್ನೊಂದು ಗ್ರಂಥ ಯಾವುದು ಅಂದ್ರೆ ರಾಮಾಯಣ. ರಾಮಾಯಣ ತಗೊಂಡ್ರೆ ನಾವು ರಾಮಾಯಣದಲ್ಲಿ ಹನುಮಂತ ರಾವಣನ ಮುಂದೆ ಹೇಳ್ತಾನೆ, ಅವನು ಅಶೋಕವನಿಕಾ ಮಧ್ಯೆ ತಿಷ್ಠನ್ ಭೀಮವಪು ಕಪಿ. ರಾವಣನ್ ಲೈಫ್ ಟೈಮ್ ಅಲ್ಲೇ ಆ ತರ ಸೋಲ್ ಕಂಡಿದ್ದಿಲ್ಲ, ಸುಂದರಕಾಂಡದಲ್ಲಿ ಕಂಡಂತ ಸೋಲ್ ಅವನ್ ಲೈಫ್ ಟೈಮ್ ಅಲ್ಲೇ ಕಂಡಿದ್ದಿಲ್ಲ. ಅವನು ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹನುಮಂತ ಹೇಳ್ತಾ ಮೂರು ಶ್ಲೋಕ ಹೇಳ್ತಾನೆ, ಬ್ರಹ್ಮನ್ಗಿನ್ನ ಗ್ರೇಟು, ಶಿವನ್ಗಿನ್ನ ಗ್ರೇಟು, ಇಂದ್ರನ್ಗಿನ್ನ ಗ್ರೇಟು ಅಂತ, ರಾಮ ಇಂದ್ರನ್ಗಿನ್ನ ಗ್ರೇಟು ಅಂತ. ಅದನ್ನ ಆಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಒಂದೇ ಶ್ಲೋಕದಲ್ಲಿ ಹೇಳ್ತಾರೆ, ನ ರಾಮಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅಪಿ ವಿರಿಂಚ ಶರ್ವಪೂರ್ವಕಃ ಕಿಮುತ್ವಂ ಅಲ್ಪಸಾರಕಃ ಅಂತ. ರಾಮಬಾಣದ ಮುಂದೆ ಬ್ರಹ್ಮ ರುದ್ರಾದಿಗಳಿಂದ ಕೂಡ್ಕೊಂಡಿರೋ ಅಂತ ದೊಡ್ಡ ದೊಡ್ಡ ದೇವತೆಗಳು ಕೂಡ ನಿಲ್ಲತಾಳಲ್ಲ, ನೀನ್ ಯಾತ್ರವನು ಅಂತ ರಾವಣನ ಅಪಹಾಸ್ಯ ಮಾಡ್ತಾರೆ ಹನುಮಾನ್ ದೇವ್. ಸೊ ರಾಮಾಯಣದಲ್ಲೂ ಪ್ರೂವ್ ಆಯ್ತು ಅವನು ವಿಷ್ಣುನ ಗ್ರೇಟ್ ಅಂತ. ನೆಕ್ಸ್ಟ್ ಭಾಗವತದಲ್ಲಿ ನಾವು ಮುಚುಕುಂದನ್ ಕಥೆ ಕೇಳಿರ್ತೀವಿ. ಮುಚುಕುಂದನ್ಗೆ ದೇವತೆಗಳು ಏನ್ ವರ ಬೇಕಾದ್ರೆ ಕೇಳ್ಕೊ ಅಂತ ಹೇಳ್ಬೇಕಾದ್ರೆ ಒಂದು ಶ್ಲೋಕ ಹೇಳ್ತಾರೆ ಏನು ಅಂದ್ರೆ, ವರಂ ಋಣೀಶ್ವ ಭದ್ರಂತೆ ಋತೆ ಕೈವಲ್ಯಮಾತ್ಮನಃ ಏಕಏವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯ ಅಂತ. ಮುಚುಕುಂದ ಏನ್ ಬೇಕಾದ್ರೆ ವರ ಕೇಳ್ಕೊಳಪ್ಪ, ಎಕ್ಸೆಪ್ಟ್ ಮೋಕ್ಷ ಅಂತ. ಮೋಕ್ಷ ನಮ್ಗೆ ಕೊಡಕ್ಕಾಗಲ್ಲ, ಯಾಕೆ ಅಂದ್ರೆ ವಿಷ್ಣುರವ್ಯಯ, ಅದಕ್ಕೆ ಸ್ವಾಮಿ ಆಗಿರೋ ಒಬ್ಬನೇ ಒಬ್ಬ ವಿಷ್ಣು ಅಂತ. ಸೊ ಇಟ್ ಈಸ್ ಪ್ರೂವನ್ ದಟ್ ವಿಷ್ಣು ಈಸ್ ಗ್ರೇಟ್. ನೆಕ್ಸ್ಟ್ ಹರಿವಂಶ ಪುರಾಣದಲ್ಲಿ ಬರುತ್ತೆ. ಹರಿವಂಶ ಪುರಾಣದಲ್ಲಿ ನೀವು ಹರಿವಂಶ ಪುರಾಣದ ಕಥೆ ಕೇಳ್ಬೇಕಾದ್ರೆ ಘಂಟಾಕರ್ಣ ಕಥೆ ಕೇಳಿರ್ತೀರ. ಘಂಟಾಕರ್ಣ ಪಿಶಾಚಿ ವಿಚಿತ್ರ ಕಥೆ. ಅವನು ವಿಷ್ಣು ಹೆಸರನ್ನ ಲೈಫ್ ಅಲ್ಲೇ ಕೇಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಒಂದು ಗಂಟೆ ಕಟ್ಕೊಂಡ್ಬಿಟ್ಟಿರ್ತಾನೆ ಕಿವಿಗೆ. ಯಾರಾದ್ರೂ ನಾರಾಯಣ ಅಂದ್ರೆ ತಲೆ ಅಲ್ಲಾಡಿಸ್ಬೇಕು, ಹೆಸರು ಕೇಳಬಾರ್ದು ಅಂತ. ಆತ ಶಿವನ ಹತ್ರ ಹೋಗ್ತಾನೆ. ಶಿವನ ಹತ್ರ ಹೋಗಿ ಶಿವ ಪ್ರಸನ್ನನಾಗ್ತಾನೆ. ಕೈಲಾಸದಲ್ಲೇ ನಡೆಯೋದಿದು. ಕೈಲಾಸದಲ್ಲಿ ಶಿವ ಪ್ರಸನ್ನನಾಗಿ ಏನ್ ಬೇಕೋ ಕೇಳ್ಕೊ ಅಂದಾಗ ನಂಗೆ ಮೋಕ್ಷ ಕೊಡು ಅಂತ ಕೇಳ್ತಾನೆ ಘಂಟಾಕರ್ಣ. ಆಗ ರುದ್ರದೇವರು ಹೇಳಿರೋ ಶ್ಲೋಕ ಇದು, ಮುಕ್ತಿ ಪ್ರದಾತ ಸರ್ವೇಶಾಂ ವಿಷ್ಣುರೇವನ ಸಂಶಯ, ಕೊಡಕ್ಕಾಗಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ವಿಷ್ಣು ಮಾತ್ರ ಅದಕ್ಕೆ ಸ್ವಾಮಿ, ಕೊಡಕ್ಕಾಗಲ್ಲ ಅಂತ. ಈ ಪ್ರಸಂಗ ಬರೋದು ಎಂಥ ವಿಚಿತ್ರ ಅಂದ್ರೆ, ಕೃಷ್ಣ ಆವಾಗ ಮಕ್ಕಳಾಗ್ಬೇಕು ಅಂತ ಶಿವನ ಹತ್ರ ತಪಸ್ ಮಾಡಕ್ಕೆ ಅಂತ ಹೋಗ್ತಿರ್ತಾನೆ. ಆ ಟೈಮಲ್ಲಿ ಬರೋ ಕಥೆ ಇದು. ಆಗ ಋಷಿಗಳೆಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾರಂತೆ, ಯಾರು ದೊಡ್ಡವರು, ನಾವು ಇಷ್ಟು ದಿನ ವಿಷ್ಣು ಅನ್ಕೊಂಡಿದ್ವಿ, ಇಲ್ಲಿ ನೋಡಿದ್ರೆ ವಿಷ್ಣು ಬಂದ್ಬಿಟ್ಟು ಶಿವನ್ನ ತಪಸ್ ಮಾಡ್ಬೇಕು ಅಂತಿದ್ದಾನೆ, ಇದೇನು ಅಂತ ಹೇಳಿದಾಗ ಅಲ್ಲೇ ಕ್ಲಾರಿಫೈ ಮಾಡತ್ತೆ ಹರಿವಂಶ. ರುದ್ರದೇವರು ಬಂದು ಋಷಿಗಳಿಗೆಲ್ಲ ಹೇಳ್ತಾರೆ, ಕನ್ಫ್ಯೂಸ್ ಆಗ್ಬೇಡಿ, ಇವನ್ ಸುಮ್ಮನೆ ಆಕ್ಟಿಂಗ್ ಮಾಡಕ್ ಬಂದಿರೋದು ವಿಷ್ಣು ಅಂತ ಶ್ಲೋಕ ಇದೆ ಅಲ್ಲಿ. ಇದು ಯಾವ ಮಾಧ್ಯ ಸಂಸ್ಥೆ ಕೂಡ ಪಬ್ಲಿಷ್ ಮಾಡಿರೋ ಹರಿವಂಶದಲ್ಲಿಲ್ಲ, ಬೇರೆ ಯಾರೋ ಇತರ ಮತೀಯರು ಪಬ್ಲಿಷ್ ಮಾಡಿರೋ ಹರಿವಂಶದಲ್ಲಿ ಇರೋ ಶ್ಲೋಕ ಇದು. ಮುನೀನಾಂ ಶ್ರೋತುಕಾಮಾನಾಂ ಯಾಥಾತ್ಮ್ಯಂ ತತ್ರ ಸತ್ತಮ ಅಂಜಲಿಂ ಸಂಪುಟಂ ಕೃತ್ವ ವಿಷ್ಣು ಮುದ್ದಿಶ್ಯ ಶಂಕರ ಅಂತ. ಶಂಕರ ತನ್ನ ಹೆಂಡತಿ ಸಮೇತ ಕೈ ಮುಕ್ಕೊಂಡು ಋಷಿಗಳಿಗೆ ಹೇಳ್ತಾನೆ, ವಿಷ್ಣು ಕೈ ಮುಕ್ಕೊಂಡು ಋಷಿಗಳಿಗೆ ಹೇಳ್ತಾನೆ. ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಪುರುಷ ಸೂಕ್ತದ ಅರ್ಥ ಎಲ್ಲ ಹೇಳ್ಬಿಟ್ಟು ಇದು ಕೃಷ್ಣನ ಇದರಿಂದ ಪ್ರತಿಪಾದ್ಯ ಅಂತ ಹೇಳ್ಬಿಟ್ಟು ಕೇಶವ ನಾಮದ್ದು ಅರ್ಥ ಹೇಳ್ತಾರೆ ರುದ್ರದೇವರು. ಏನ ಅಂದ್ರೆ, ಕ ಇತಿ ಬ್ರಹ್ಮಣೋ ನಾಮ ಈಶೋಹಂ ಸರ್ವದೇಹಿನಾಂ ಆವಾಂ ತವಾಂಗ ಸಂಭೂತವು ತಸ್ಮಾತ್ ಕೇಶವ ನಾಮವಾನ್ ಅಂತ. ಕೇಶವ ಅಂತ ನಿಂಗೆ ಯಾಕೆ ಹೆಸರು ಅಂದ್ರೆ, ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ನಾನು, ನಾನು ಎಲ್ಲಾ ದೇಹಿ, ನಾವಿಬ್ರು ಎಲ್ಲಾ ದೇಹಿಗಳಿಗೂ ಸರ್ವೋತ್ತಮರು, ಆದ್ರೆ ನಾವಿಬ್ರು ನಿನ್ನಿಂದ ಹುಟ್ಟಿದವನು ಅಂತ. ಇದು ರುದ್ರದೇವರು ಹೇಳಿರೋ ಅಂತ ಪ್ರಸಂಗ ಇದು. ಆಚಾರ್ಯರು ವಿಷ್ಣು ತತ್ವ ನಿರ್ಣಯದಲ್ಲಿ ಒಂದು ಪುರಾಣ ಶ್ಲೋಕ, ನಾವು ಬೇರೆ ಇವಾಗ ರಾಮಾಯಣ ಆಯ್ತು, ಮಹಾಭಾರತ ಆಯ್ತು, ಭಾಗವತ ಆಯ್ತು, ಇನ್ನೊಂದು ಪುರಾಣ ಇದೆ ಸ್ಕಾಂದ ಪುರಾಣ ಅಂತ. ಅದು ತಾಮಸ ಪುರಾಣ ಅಂತ ಪರಿಗಣಿತವಾದ್ದು, ಆದ್ರೆ ತಾಮಸ ಪುರಾಣ ಅಲ್ಲ. ಯಾಕೆಂದ್ರೆ ಮಧ್ವಾಚಾರ್ಯರು ತಮ್ಮ ಅನೇಕ ಗ್ರಂಥಗಳಲ್ಲ ಪುರಾಣ ಶ್ಲೋಕಗಳನ್ನ ಕೋಟ್ ಮಾಡ್ತಾರೆ. ಆ ಸ್ಕಾಂದ ಪುರಾಣ ಶ್ಲೋಕ, ಬ್ರಹ್ಮಶೇಷ ಸುಪರ್ಣ ಈಶ ಶಕ್ರ ಸೂರ್ಯ ಗುಹಾದಯ ಸರ್ವೇಕ್ಷರ ಅಕ್ಷರಾತು ಶ್ರೀಹಿ ಏಕ ತತ್ ಪರೋಹರಿಹಿ ಅಂತ. ಅಂದ್ರೆ ಬ್ರಹ್ಮ ರುದ್ರ ಸೂರ್ಯ ಇಂದ್ರ ಮತ್ತೆ ಇನ್ಕ್ಲೂಡಿಂಗ್ ಗುಹ ಅಂದ್ರೆ ಸ್ಕಂದ ಇನ್ಕ್ಲೂಡಿಂಗ್ ದೆಮ್ ಸರ್ವೇ ಕ್ಷರಾಹ ಅಕ್ಷರಾತು ಶ್ರೀರೇಖ ಅಕ್ಷರ ಪುರುಷಳು ಅಂದ್ರೆ ಶ್ರೀ ಮಾತ್ರ ತತ್ ಪರೋಹರಿಹಿ ಅಂದ್ರೆ ಅವಳಿಗಿಂತ ಉತ್ತಮನಾದಂತಹವನು ಶ್ರೀಹರಿ ಅಂತ. ಹೀಗೆ ಎಲ್ಲ ಕಡೆನೂ ವಿಷ್ಣು ಸರ್ವೋತ್ತಮತ್ವ ಪ್ರೂವ್ ಆಯ್ತು. ಇದು ಬರೀ ಥಿಯರಿ ಆಗೋಯ್ತು. ಇದು ಥಿಯರಿ ಆದ್ಮೇಲೆ ನಾವು ಪ್ರಾಕ್ಟಿಕಲ್ಸ್ ಬರ್ಬೇಕು. ಪ್ರಾಕ್ಟಿಕಲ್ಸ್ ಅಂದ್ರೆ ಇತಿಹಾಸದಲ್ಲಿ ಏನಾದರೂ ಘಟನೆಗಳು ನಡೆದಿದೆಯಾ ಅಂತ. ಇತಿಹಾಸದಲ್ಲಿ ಏನಾದರೂ ಘಟನೆಗಳು ನಡೆದಿದೆಯಾ ಅಂತ ನಾವು ನೋಡಿದ್ರೆ ರಾಮಾಯಣ ಮಹಾಭಾರತನೇ ಇತಿಹಾಸ. ಆ ಇತಿಹಾಸ ಗ್ರಂಥದಲ್ಲಿ ತೋರಿಸ್ತಾರೆ. ಫೇಮಸ್ ಅಂದ್ರೆ ರಾಮಾಯಣದಲ್ಲಿ ದುರ್ವಾಸರು ರಾಮನ ಹತ್ರ ಬರ್ತಾರೆ, ರಾಮನ ಹತ್ರ ಊಟ ಕೇಳಕ್ ಬರ್ತಾರೆ. ಆ ಊಟ ಕೇಳೋದು ಒಂದು ವಿಚಿತ್ರ ಊಟ ಅವ್ರದ್ದು. ಏನು ಅಂದ್ರೆ ಮಾಡಿಟ್ಟಿರೋ ಅಡುಗೆ ಆಗಲ್ಲ, ಮಾಡಾಕ್ತೀನಿ ಅಂದ್ರೆ ಆಗಲ್ಲ, ತಕ್ಷಣ ಊಟ ಬೇಕು. ಈ ತರ ಒಂದು ಕಂಡೀಷನ್. ಇದನ್ನ ಅವ್ರಿಗೆ ಯಾರು ಕೊಟ್ಟಿರೋದಿಲ್ಲ, ರಾಮ ಮಾತ್ರ ಕೊಡ್ತಾನೆ. ಸಿದ್ಧ ಅನ್ನ ಅಲ್ಲ, ಸಾಧ್ಯ ಅನ್ನ ಅಲ್ಲ, ತಕ್ಷಣ ಊಟ ಕೊಡ್ತಾನೆ ರಾಮ. ಸೊ ಇದು ದುರ್ವಾಸರು ರಾಮನಿಂದ ಊಟ ತಿಂದವರು ಅಂದ್ರೆ ಅವ್ರಿಗಿಂತ ಇನ್ಫೀರಿಯರ್ ಅಂತ ಪ್ರೂವ್ ಆಯ್ತು. ನೆಕ್ಸ್ಟ್ ಅದೇ ದುರ್ವಾಸರು ಮಹಾಭಾರತದಲ್ಲಿ ಹಂಸಡಿಬಿಕರಿಂದ ಪೀಡಿತರಾಗ್ತಾರೆ. ಹಂಸಡಿಬಿಕರಿಂದ ಪೀಡಿತರಾದಾಗ ಅವ್ರು ಯಾರ ಹತ್ರ ಬರ್ತಾರೆ ಅಂದ್ರೆ ಕೃಷ್ಣನ ಹತ್ರನೇ ಬರೋದು, ನನಗೆ ಉದ್ಧಾರ ಮಾಡುವಂತ. ಈಗಿನ ಕಾಲದವರು ಬರೀ ಭಗವದ್ಗೀತೆ ಸುಡ್ಬೇಕು ಅಂತಾರೆ. ಆಗ ದುರ್ವಾಸರ ಆಶ್ರಮನೇ ಕೆಡಿಸ್ಬಿಟ್ಟು ಅವ್ರದ ಓಡಿಸ್ಬಿಟ್ಟು ಎಲ್ಲ ಮಾಡಿದ್ರು. ಆ ಹಂಸಡಿಬಿಕರಿಬ್ರು ಅಂತ ಮಹಾರಾಕ್ಷಸರು, ಅವ್ರನ್ನ ಕೃಷ್ಣ ಹಂಸ ಒಬ್ಬನ್ನ ಸಾಯಿಸ್ತಾನೆ, ಆ ಡಿಬಿಕ ಕೊರಗ್ನಲ್ಲಿ ಸತ್ತೋಗ್ತಾನೆ. ಆದ್ರಿಂದ ದುರ್ವಾಸರ ಕಥೆ ಯಾಕೆ ಬಂತು ಇಲ್ಲಿ ಅಂದ್ರೆ ದುರ್ವಾಸ ಇಸ್ ಈಕ್ವಲ್ ಟು ಶಿವ. ಅದಕ್ಕೆ ದುರ್ವಾಸರ್ಗಿಂತ ವಿಷ್ಣುನೇ ದೊಡ್ಡವನು ಅಂತ ಪ್ರೂವ್ ಆಯ್ತು. ಶಿವ ಆದ್ರೆ ಶಿವನ ಇನ್ನ ಗ್ರೇಟ್ ಅಂದ್ರೆ ಮೂಲ ರೂಪದಲ್ಲಿ ಇನ್ನ ಶಕ್ತಿ ಇದೆಯಾ ಅಂದ್ರೆ ರಾಮಾಯಣದಲ್ಲಿ ಅದಕ್ಕೂ ಉತ್ತರ ಇದೆ. ಈ ರಾವಣ ಸಂಹಾರ ಆದ್ಮೇಲೆ ಬ್ರಹ್ಮದೇವರು ಬಂದು ರಾಮದೇವ್ರನ್ನ ಸ್ತೋತ್ರ ಮಾಡ್ತಾರೆ, ನೀನೇ ಸರ್ವೋತ್ತಮ ದೇವತೆ ಅಂತ. ಆದ್ರೆ ರುದ್ರದೇವರಿಗೆ ಈಗ ಸ್ವಾಮಿಗಳು ಹೇಳಿದ್ರು ಪರಶುಕ್ಲತ್ರಯರು, ಆಮೇಲೆ ಬೇರೆಯವ್ರಿಗೆ ಅಸುರಾವೇಶ ಆಗತ್ತೆ ಅಂತ. ಆ ತರ ಅಸುರಾವೇಶ ಆಗಿ ರುದ್ರದೇವರು ನೀನ್ ನನ್ನ ಭಕ್ತನ್ ಕೊಂದಿದ್ಯಾ ಅಂತ ರಾಮದೇವ್ರ ಮೇಲೆ ಶಸ್ತ್ರ ಪ್ರಯೋಗ ಮಾಡಕ್ಕೆ ಅಂತ ಕೈ ಎತ್ತಿತಾರೆ. ಆಗ ಅವ್ರ ಕೈ ಮರಗಟ್ಟೋಗತ್ತೆ, ಆಮೇಲೆ ಅಸುರಾವೇಶ ತಗ್ಗಿ ರಾಮದೇವ್ರನ್ನ ಅವರು ಸ್ತೋತ್ರ ಮಾಡ್ತಾರೆ. ಸೊ ದಿಸ್ ಪ್ರೂವ್ಸ್ ದಟ್ ವಿಷ್ಣು ಈಸ್ ಗ್ರೇಟರ್ ದನ್ ಶಿವ. ಈಗ ನೆಕ್ಸ್ಟ್ ಕೃಷ್ಣಾವತಾರದಲ್ಲಿ ಬಾಣಾಸುರ ಯುದ್ಧ ಆಗತ್ತೆ, ಬಾಣಾಸುರನ್ ಜೊತೆ ಕೃಷ್ಣನ್ ಜೊತೆ. ಬಾಣಾಸುರ ಶಿವಗಣಗಳಲ್ಲಿ ಶ್ರೇಷ್ಠ. ಸೊ ಶಿವ ವಿಲ್ ಕಮ್ ಫಾರ್ ಪ್ರೊಟೆಕ್ಟಿಂಗ್ ಬಾಣಾಸುರ. ಅಲ್ಲಿ ಕೂಡ ಶಿವನ್ನ ಸೋಲಿಸ್ತಾರೆ. ಇನ್ಫ್ಯಾಕ್ಟ್ ಇಡೀ ಶಿವನ್ ಪರಿವಾರನ ಸೋಲತ್ತೆ ಕೃಷ್ಣನ್ ಕೈಯಲ್ಲಿ. ತ್ರಿಪುರಾಸುರರನ್ನ ಸಾಯಿಸ್ಬೇಕು. ತ್ರಿಪುರಾಸುರರಿಗೆ ವರ ಕೊಟ್ಟಿದ್ದೆ ರುದ್ರದೇವರು, ನಿಮ್ಮನ್ನ ಯಾರು ಇದ್ ಮಾಡಬಾರ್ದು ಅಂತ. ತ್ರಿಪುರಾಸುರರನ್ನ ಕೊಂದಿದ್ದು ರುದ್ರದೇವರೇ, ಆದ್ರೂ ನಾವು ಸ್ವಲ್ಪ ಡೀಟೈಲ್ಸ್ ನೋಡಿದ್ರೆ ತ್ರಿಪುರಾಸುರನ್ನ ರಿಯಲಿ ಕೊಂದಿದ್ದು ರುದ್ರದೇವರಲ್ಲ, ಯಾರು ಕೊಂದ ಬಾಣ ಕೊಂದಿದ್ದು. ಯಾಕೆಂದ್ರೆ ಆ ತ್ರಿಪುರಾಸುರರ ಬಾಣ ಯಾರು ಅಂದ್ರೆ ವಿಷ್ಣು ಬಾಣ ರೂಪದಿಂದ ಬಂದು ಆ ತ್ರಿಪುರಾಸುರರನ್ನ ಕೊಲ್ತಾನೆ. ಇದು ಆ ತ್ರಿಪುರಾಸುರರ ಕಥೆನೆಲ್ಲ ಬರುತ್ತೆ. ಸೊ ಆದ್ರಿಂದ ಶಿವನ್ಗಿಂತ ವಿಷ್ಣುನೇ ಶ್ರೇಷ್ಠ ಅಂತ ಆಯ್ತು ಅಂತ. ಮತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 13ನೇ ಅಧ್ಯಾಯದಲ್ಲಿ ಆಚಾರ್ಯ ಮಧ್ವರು ಕೃಷ್ಣನ ಬಾಲಲೀಲೆಗಳನ್ನ ವರ್ಣಿಸ್ತಾ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ್ರು ಅಂತ ಹೇಳ್ತಾರೆ. ಆ ಸಂಹಾರ ಮಾಡಿದ್ರು ಅಂತ ಅಷ್ಟೇ ಹೇಳ್ದೆ, ಯಾವ್ಯಾವ ರಾಕ್ಷಸರಿಗೆ ಯಾರ್ಯಾರ ವರ ಇತ್ತು ಅಂತಾನು ಹೇಳ್ತಾರೆ. ಸ್ಕಂದವರ, ಗೌರಿವರ, ಶಿವವರ, ಬ್ರಹ್ಮವರ, ಗಣೇಶನ್ವರ, ಈ ತರ ಎಷ್ಟೋ ರಾಕ್ಷಸರನ್ನ ಕೃಷ್ಣ ಯಾರ ವರಬಲಾದಿಗಳು ಇಲ್ಲದೆ ತನ್ನ ಸ್ವಾಭಾವಿಕ ಶಕ್ತಿಯಿಂದ ಗೆಲ್ತಾನೆ. ಸೊ ಇದರಿಂದ ನಾವು ಏನ್ ನೋಡಿದ್ವಿ ಅಂದ್ರೆ ಥಿಯರಿ ಅಂದ್ರೆ ವೇದಾದಿ ಶಾಸ್ತ್ರಗಳಲ್ಲಿ ನಾವು ಗ್ರೇಟ್ನೆಸ್ ನ ಪ್ರೂವ್ ಮಾಡಾಯ್ತು. ನೆಕ್ಸ್ಟ್ ಥಿಯರಿ ಪ್ರಾಕ್ಟಿಕಲ್ಸ್ ಅಲ್ಲಿ ನಾವು ಇತಿಹಾಸದಲ್ಲಿ ಪ್ರೂವ್ ಮಾಡಾಯ್ತು. ನೆಕ್ಸ್ಟ್ ಈಗ ನಾವು ತರ್ಕದಿಂದ ಪ್ರೂವ್ ಮಾಡ್ಬೇಕು ಶಿವ ದೊಡ್ಡವನೋ ಅಥವಾ ವಿಷ್ಣು ದೊಡ್ಡವನೋ ಅಂತ. ಅದಕ್ಕೆ ನಾವು ವಾದಿರಾಜರದ್ದು ತೀರ್ಥ ಪ್ರಬಂಧದ ಒಂದು ಶ್ಲೋಕ ತಗೋಬೇಕು. ರೂಪ್ಯಾತ್ಮಕ ಅಮರ ಪುರಸ್ಸರ ಸನ್ನಿರೂಪ್ಯ ರೂಪ್ಯಾತ್ಮಕಂಚ ಭವತ ಕೃಪಯಾಗತಸ್ಯ ರೂಪ್ಯಾತ್ಮಕಾಲಯ ಕೃತಾಲಯ ಯತ್ವಮೇವ ರೂಪ್ಯಾತ್ಮನೋ ಗತಿರಿಹಾಪಿ ತದೀಶ ಪಾಹಿ ಅಂತ. ಇದು ಜಾಸ್ತಿ ಅರ್ಥ ಹೇಳಕ್ಕೋಗಲ್ಲ, ಮೇನ್ ಇಂಪಾರ್ಟೆಂಟ್ ಅದು ಏನು ಅಂದ್ರೆ ಮಹಾಭಾರತದ್ದೇ ಅರ್ಥ. ಮೋಕ್ಷದಲ್ಲಿ ನೀನ್ ಸ್ವಾಮಿ ಅಂತ, ನಿನ್ ಕೃಪೆಯಿಂದ ಮೋಕ್ಷದಲ್ಲಿ ಎಲ್ಲರಿಗೂ ಮೋಕ್ಷ ಸಿಗತ್ತೆ ಅಂತ. ಆದ್ರೆ ಅದಷ್ಟೇ ಹೇಳ್ದೆ, ಆದ್ರಿಂದ ಇಲ್ಲೂ ನೀನೇ ಕಾಪಾಡಬೇಕು ಅಂತ ಹೇಳ್ತಾರೆ. ಈಗ ನಾವು ಫಾರ್ ಒನ್ ಮೊಮೆಂಟ್ ಲೆಟ್ ಅಸ್ ಕನ್ಸಿಡರ್ ದಟ್ ಓನ್ಲಿ ಮೋಕ್ಷ ಇಸ್ ಅಂಡರ್ ವಿಷ್ಣು, ದ ರೆಸ್ಟ್ ಆಫ್ ದ ಅದರ್ ಥಿಂಗ್ಸ್ ಇವಾಗ ಭೂಮಿ ಬೇರೆ ದೇವತೆಗಳ ಕೈಯಲ್ಲಿದೆ ಅಂತೆಲ್ಲ ತಿಳ್ಕೊಳ್ಳೋಣ. ಹಂಗಿದ್ರೆ ನಮ್ಗೆ ಯಾರಿಗೂ ಮೋಕ್ಷ ಸಿಗೋದಿಲ್ಲ. ಯಾಕೆ ಅಂದ್ರೆ ಡಿಪಾರ್ಟ್ಮೆಂಟೇ ಬೇರೆ, ಇಲ್ಲಿ ಸಾಧನೆ ಮಾಡಿದ್ರೆ ಮೋಕ್ಷದಲ್ಲಿ ಅಕ್ಸೆಪ್ಟ್ ಆಗ್ಬೇಕು ಅಂತ ಇಲ್ಲ, ಯಾಕೆಂದ್ರೆ ಇದು ಅವನ ಪರಿಧಿಲಿ ಇಲ್ಲ, ಆದ್ರಿಂದ ಮೋಕ್ಷನೇ ಸಿಗ್ಬಾರ್ದ ಯಾರಿಗೂ. ಆದ್ರೆ ಮೋಕ್ಷ ಸಿಗತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲಾನು ಅವನ್ ಕೈ ಕಡೆಗೆ ಇರೋದ್ರಿಂದ ನಾವು ಇಲ್ಲಿ ಸಾಧನೆ ಮಾಡಿದ್ರೆ ಅಲ್ಲಿ ಮುಟ್ಟತ್ತೆ ಅಂತ, ಆದ್ರಿಂದ ಮೋಕ್ಷ ಸಿಗತ್ತೆ ಅಂತ ವಾದಿರಾಜರು ಒಂದು ಲಾಜಿಕಲ್ ಆಗಿ ಒಂದು ಚಮತ್ಕಾರಿಕವಾಗಿ ಒಂದು ಮಾತು ಹೇಳ್ತಾರೆ. ಇದು ನಾವು ಬರೀ ಇಷ್ಟೊತ್ತು ನೋಡಿದ್ದು ಬರೀ ಥಿಯರಿ ಪ್ರಾಕ್ಟಿಕಲ್ಸ್ ಅಲ್ಲ. ಈಗ ನಾವು ಮಾಧ್ವೇತರರು ಯಾರಾದರೂ ಒಪ್ಕೊಂಡಿದಾರ ಹರಿನ ಸರ್ವೋತ್ತಮ ಅಂತ ನೋಡಿದ್ರೆ, ಈಗ ಓದಲ್ಲಿರೋರು ಕನಕದಾಸರು, ಕನಕ ಸಾಹಿತ್ಯ ಅವ್ರ ಬಗ್ಗೆ ಯಾರಾದ್ರೂ ಏನೇನೋ ಹೇಳ್ತಾರೆ, ಆದ್ರೆ ಅವ್ರು ಯಾರನ್ನು ಪ್ರಾಯಶಃ ಹರಿಭಕ್ತಿ ಸಾರ ಓದಿರ್ಲಿಕ್ಕಿಲ್ಲ, ಅದರದ್ದು ಒಂದೇ ಒಂದು ಮಾತು ಸಾಕು ಅವರು ಹರಿಸರ್ವೋತ್ತಮತ್ವವನ್ನು ಒಪ್ಕೊಂಡವರು ಅಂತ. ಅದು ಹಗೆಗಳಿಗೆ ವರವೀವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆದು ಕೊಡುವ ಸಮರ್ಥರಾರಿ ಜಗಕ್ಕೆ ನಿನ್ನಂತೆ ಸುಗುಣರಿನ್ನಾರುಂಟು ಕದನವ ಬಗೆದು ನಿನ್ನಳು ಜಯಿಸುವರುಂಟೆ ದೇವ ರಕ್ಷಿಸು ನಮ್ಮ ನನವರತ ಅಂತ. ಅಂದ್ರೆ ಏನರ್ಥ ಅಂದ್ರೆ ಹಗೆಯರಿಗೆ ವರವೀವರಿಬ್ಬರು ಅಂತ, ಮೇನ್ ಅಂದ್ರೆ ಬ್ರಹ್ಮರುದ್ರರು ಅವರ ಅಪೋಸಿಷನ್ ಪಾರ್ಟಿಗೆ ವರ ಕೊಟ್ಬಿಡ್ತಾರೆ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರೆಲ್ಲ ಅವರಿಂದನೇ ವರ ತಗೊಂಡರು. ತೆಗೆಯಲರಿಯರು ಕೊಟ್ಟ ವರಗಳ ಅವ್ರ ವರ ಕೊಟ್ಟ ಆಗೋಯ್ತು ಅಂದ್ರೆ ದೇ ಕಾಂಟ್ ಟೇಕ್ ಇಟ್ ಬ್ಯಾಕ್, ಒನ್ಸ್ ಗಿವನ್ ಇಟ್ ಇಸ್ ಗಿವನ್ ಫಾರ್ ಎವರ್. ಫಾರ್ ಎಕ್ಸಾಂಪಲ್ ವೃಕಾಸುರ, ಅವನು ಯಾರ ತಲೆ ಮೇಲೆ ಕೈ ಇಟ್ರು ಸಾಯ್ಬೇಕು ಅಂತ ಹೇಳಿ ರುದ್ರದೇವ್ ತಲೆ ಮೇಲೆ ಕೈ ಇಡ್ದಕ್ ಹೋಗ್ತಾನೆ, ರುದ್ರದೇವ್ ಓಡಕ್ ಶುರು ಮಾಡ್ತಾರೆ. ಯಾಕೆ ಓಡಕ್ ಶುರು ಮಾಡ್ತಾರೆ ಅಂದ್ರೆ ಇದೇ ಕಾರಣ, ತೆಗೆಯಲರಿಯರು ಕೊಟ್ಟ ವರಗಳ, ಒಂದ್ಸತಿ ವರ ಕೊಟ್ಟವರಾದ್ಮೇಲೆ ದೇ ಕಾಂಟ್ ಟೇಕ್ ಇಟ್ ಬ್ಯಾಕ್, ಅದನ್ನ ತೆಗಿಬೇಕು ಅಂತ ಹೇಳಿದ್ರೆ ನೀನೊಬ್ನೇ ಬರಬೇಕು ಅಂತ ಕನಕದಾಸರು ತಮ್ಮ ಹರಿಭಕ್ತಿ ಸಾರದಲ್ಲಿ ಅತ್ಯಂತ ಚೆನ್ನಾಗಿ ಹೇಳಿದ್ದಾರೆ. ಆದ್ರಿಂದ ಅರ್ವಾಚೀನರು ತರ್ಕ ವೇದ ಶಾಸ್ತ್ರ ಪುರಾಣಗಳೆಲ್ಲ ನೋಡಿದಾಗ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ, ನ ವಿಶ್ವಕೃತ್ ಪಶುಪತಿ ಶೂಯಮಾಣ ಗುಣತಃ ಚೈತ್ರವತ್ ಪುನಃ ಕಿಂ ಪುನಃ ವಿಘ್ನಬ್ರಧ್ನಾದ್ಯಾಹ ಬಾಲಶಂಕಿತ. ಅಂದ್ರೆ ಎಲ್ಲ ದೇವತೆಗಳು ಒಂದೇ ಅಲ್ಲ, ಭಾರತೀಯ ಸಂಪ್ರದಾಯದಲ್ಲಿ ಬಹುದೈವತವಾದ ಇಲ್ಲ. ಸ್ವಾಮಿಗಳು ಈಗ ತಾನೆ ವಿಷದ ಪಡಿಸಿದಂಗೆ ತಾರತಮ್ಯಾನುಸಾರಿಯಾಗಿ ಮಾತ್ರ ಪೂಜೆ ಮಾಡಬೇಕು, ಸರ್ವೋತ್ತಮತ್ವೇನ ಒಬ್ಬನೇ ದೇವನ್ನ ಪೂಜೆ ಮಾಡಬೇಕು. ಮತ್ತೆ ಯಾರು ಅಂತ ಹೇಳಿದ್ರೆ ಸರ್ವೋತ್ತಮ ದೇವತೆ ವಿಷ್ಣು ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ ಆಚಾರ್ಯರ ಶುದ್ಧವಾದ ಸಿದ್ಧಾಂತದಂತೆ ವಿಷ್ಣು ಒಬ್ಬನೇ ಸರ್ವೋತ್ತಮ ಅಂತ ಈ ನನ್ನ ಮಾತುಗಳಿಂದ ಹೇಳಿ ಈ ಮಾತನ್ನು ಮುಗಿಸ್ತೇನೆ. ತುಂಬಾ ವಿಶ್ವಾಸದಿಂದ ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ತಪ್ಪು ಹೇಳಿದ್ರೆ ಆಚಾರ್ಯರು ಇಲ್ಲೇ ಇದ್ದಾರೆ, ನಾವೇನ್ ವರಿ ಮಾಡ್ಕೊಳ್ಳೋ ಅಷ್ಟಿಲ್ಲ, ಆಚಾರ್ಯರು ಅದನ್ನ ಕರೆಕ್ಟ್ ಮಾಡ್ತಾರೆ. ನಮಸ್ಕಾರಗಳು.